गुरुभ्यो नमः। अभ्रमं भंगरहितं अजडं विमलं सदा आनंदतीर्थमतुलं भजेतापत्रयापहं मिथ्यासिद्धान्तदुध्वान्त विध्वंसन विचक्षणः जयतीत्याख्यतनिर्भासतां नो हृदम्बरे अर्थिकल्पितकल्पोऽयं प्रत्यर्थि गतकेसरि व्यासतीर्थ गुरुर्भूयाद् अस्मदिष्टातसिद्धये तपोविद्याविरक्त्यादि सद्गुणवगाकरानहं वाजिराजगुरून् वन्दे हयग्रीवराशयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वायध्वान्तरवे वैष्णवेन्द्रियवरेन्दवे श्रीराघवेन्द्रगुरवे नमो अत्यन्तयाळवे आपादमौनिपर्यन्तं गुरूणामाक्तिं स्मरेत् येन विघ्नाः प्रणश्यन्ति सिद्ध्यन्त मनोरथाः। हरिः ओं श्री गुरुभ्यो नमः। ನಾವು ವಿಷ್ಣು ಸಹಸ್ರನಾಮ ಅರ್ಥಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ, ಋಷಿ ದೇವತೆ ಸಂದಸ್ ಹೇಳ್ಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದ ವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶಿವನಾರಾಯಣೋ ದೇವತಾ ಶ್ರೀ ಲಕ್ಷ್ಮೀನಾರಾಯಣ ಸದಾ ಸಿದ್ಧತೆ ನಿಯೋಗ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಶ್ವಾಯ ನಮಃ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಕೃತ್ ಭೂತಕೃತ್ ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುಸ ಸಾಕ್ಷಿ ಕ್ಷೇತ್ರಜ್ಞೇವ ಚ ಯೋಗೋ ಯೋಗವಿಧಾಂನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ಪುಷ್ಯಮಾನ್ ಕೇಶವ ಪುರುಷೋತ್ತಮಃ ಸರ್ವಶರ್ವಶಿವಸ್ಥಾನುರ್ಭೂತಾದಿನಿಧವ್ಯ ಸಂಭೋ ಭಾವನೋ ಭರ್ತ ಪ್ರಭೋ ಪ್ರಭುರೇಶ್ವರ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿರ್ನೋಧಾತ ವಿಧಾತ ಧಾತುರುತ್ತಮ. ಅಲ್ಲಿಗ ಶ್ಲೋಕ ಮುಗಿತು. ಅದಾದ ಮೇಲೆ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋಮರ ಪ್ರಭು ವಿಶ್ವಕರ್ಮಾಮನುಸ್ತಷ್ಟ ಸ್ಥವಿಷ್ಟ ಸ್ಥವಿರೋ ಧ್ರುವ ಅನ್ನುವ ಶ್ಲೋಕದಲ್ಲಿ ಅಪ್ರಮೇಯ ಅನ್ನುವ ಶಬ್ದದ ಅರ್ಥ ಚಿಂತೆಯನ್ನು ನೋಡ್ತಾ ಬಂದಿದ್ದೀವಿ. ಇದಕ್ಕೆ ಪ್ರಸಿದ್ಧವಾಗಿರುವ ಅರ್ಥಗಳು ಅಪ್ರಮೇಯ, ಪ್ರಮೇಯನಾಗದೆ ಎಲ್ಲದಕ್ಕೆ ಮೀರಿ ನಿಂತವನು, ಇಷ್ಟು ಅಂತ ಗಣನ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ಗುಣಗಳಿರುವವನು, ತಿಳಿಯಲಿಕ್ಕೆ ಪೂರ್ತಿಯಲ್ಲಿ ತಿಳಿಯಲು ಸಾಧ್ಯವಿಲ್ಲದವನು, ಇವೆಲ್ಲ ಶಬ್ದದಿಂದ ಡೈರೆಕ್ಟ್ ಆಗಿ ಬರುವಂತಹ ಅರ್ಥಗಳು. ಈ ಅರ್ಥಗಳೆಲ್ಲ ನೋಡಿದ ಮೇಲೆ ನಾವು ವಿಶೇಷ ಅರ್ಥಗಳು ಅಂದರೆ ಅಪ್ರಮೇಯ ಅಂತ ಹೇಳಿದರೆ ಪ್ರಸಿದ್ಧವಾಗಿರುವ ಧಾತುಪಾಠಗಳು ತಿಳಿಯುವುದು, ಮೀಯತೆ ಮೀಯತ್ವ ಅನ್ನುವುದು ಇಟ್ಟುಕೊಂಡು ಮಾಡಿದ ಆದ ಮೇಲೆ ಇನ್ನು ವಿಶೇಷವಾದ ಧಾತುಪಾಠಗಳಿಂದ ವಿಶೇಷವಾದ ಅರ್ಥಗಳು ಕೆಲವು ನೋಡೋಣ. ಇಲ್ಲಿ ಭಗವಂತ ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ಗುಣಗಳಿರುವವನು ಅಂತ ಹೇಳಿದಾಗ ನಾವು ಸಂತತಂ ಚಿಂತೆಯೇನಂತ ಮಂತಕಾಲೇ ವಿಶೇಷದ ನೈವೋದಾಪುರುಣಂತು ಅಂತಂ ಯದ್ಗುಣಾನಾಮದಾದಯ ಅನ್ನುವ ದ್ವಾಷ ಸ್ತೋತ್ರದ ಒಂದು ನೆನಪು ಬರುತ್ತೆ. ಅಲ್ಲಿ ಆಚಾರ್ಯ ಹೇಳ್ತಾರೆ ನೈವೋದಾಪುರು ಗುಣಂತೋಂತಂ ಯದ್ಗುಣಾನಾಂ ಅದಾದ ಯದ್ಗುಣಾನಾಂ ಅಂತಹ ನ ಏವ ಉದಾಪುಹು ಅಂತೇಳಿ, ಅಂದ್ರೆ ಆ ಗುಣಂತಹ ಅಪಿ ಯತ್ ಗುಣಾನಾಂ ಅಂತಹ ನ ಏವ ಆಪು ನೈವೋದಾಪು ಗುಣಂತೋಂತಂ ಯದ್ಗುಣಾನಾಂ ಗುಣಾನಾಂ ಅಂತಹ ಯಾರು ಅಜಾದಯ ಅಜ ಚತುರ್ಮುಖ ಬ್ರಹ್ಮದೇವರು ಮುಂತಾದವರು ಭಗವಂತನ ಗುಣಗಳನ್ನು ಈ ಎಣಿಸಲು ಸಾಧ್ಯವಿದ್ದಷ್ಟು ಗುಣಗಳು ಇದೆ ಅನ್ನುವ ಕಾರಣದಿಂದಾಗಿ ಅವರು ಎಲ್ಲ ಪರಮಾತ್ಮನ ಎಲ್ಲ ಗುಣಗಳನ್ನು ತಿಳಿದಿಲ್ಲ. ಲಕ್ಷ್ಮಿಯೇ ತಿಳಿದಿಲ್ಲ ಅಂದಮೇಲೆ ಕೈಮುಕ್ತಿ ನ್ಯಾಯದಿಂದ ಬ್ರಹ್ಮ ದೇವತೆಗಳು ತಿಳಿದಿಲ್ಲ ಅನ್ನೋದು ಸಿದ್ಧವಾಗತ್ತೆ. ಅದಾದ ಮೇಲೆ ನಮಗೆ ಬರುವಂತಹ ಇನ್ನೊಂದು ಅರ್ಥ, ಇಲ್ಲಿ ಭಗವಂತ ಮಾ ಅನ್ನುವ ಶಬ್ದ ಅದು ಸೃಷ್ಟಿ ಮಾಡಲಿಕ್ಕೆ ಸಿಗದೇ ಇರುವಂಥವನು ಅಂಥೇಳಿ, ಅಂದರೆ ಏನು ಪ್ರಮಾತುಂ ಉತ್ಪಾದಯಿತುಂ ಅಯೋಗ್ಯ. ಇದು ಇಲ್ಲಿ ಉಪರಿ ಉದಾಹೃತೇನ ಶಬ್ದನೇನ ಮಾ ಧಾತೋ ಉತ್ಪಾದನಾರ್ಥ ಉತ್ಪಾದನ ಅರ್ಥಕತ್ವ ಸಿದ್ಧ್ಯತಿ. ಹುಟ್ಟಿಸುವುದು ಪ್ರಮಾತುಂ ಉತ್ಪಾದಯಿತುಂ ಅಯೋಗ್ಯ, ಯಾರಾದರೆ ಹುಟ್ಟಿಸಲಕ್ಕೆ ಸಾಧ್ಯವಿಲ್ಲ ಅಂದ್ರೆ ಭಗವಂತನನ್ನು ಹುಟ್ಟಿಸುವವರು ಯಾರು ಇಲ್ಲ. ಭಗವಂತ ಹೇಳ್ತಾನೆ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾ ಆತ್ಮಾನಂ ಸುಜಾಮ್ಯಹಂ, ನನ್ನನ್ನು ನಾನು ಹುಟ್ಟಿಸಿಕೊಳ್ಳುತ್ತೇನೆ. ಮಿಕ್ಕವರೆಲ್ಲರೂ ಕೂಡ ಸಮಸ್ತ ದೇವತೆಗಳು ಕೂಡ ಭಗವಂತನ ಆಜ್ಞೆಯಂತೆ ಹುಟ್ಟಿ ಬರುವಂತವರು, ಅವರು ಭಗವಂತ ಹುಟ್ಟಬೇಕು ಅಂತ ನಿರ್ಣಯ ಮಾಡಿದಾಗ ಹುಟ್ಟುವವರು ಮಿಕ್ಕವರು. ಆದ್ರೆ ಭಗವಂತ ಮಾತ್ರ ಯಾರಿಂದಲೂ ಹುಟ್ಟಿಸಲ್ಪಡುವವನಲ್ಲ. ಯಾರಾದ್ರೂ ನಾವು ಅನೇಕ ಕಥೆಗಳು ಬರುತ್ತೆ ದೇವರನ್ನು ಶಾಪ ಕೊಟ್ಟರು ಇದು ಕೊಟ್ಟರು ಅದು ಅದು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಏನಂತ ಹೇಳಿದ್ರೆ ಭಗವಂತನನ್ನು ಹೀಗೆ ಹುಟ್ಟು ಹಾಗೆ ಹುಟ್ಟು ಅಂತೇಳಿ ಯಾರು ಶಾಪ ಕೊಡ್ಲಕ್ಕೆ ಈಗ ವರಗಳನ್ನು ಬೇಡಿದಾಗ ಕೂಡ ಪರಮಾತ್ಮ ವರ ಕೊಡ್ತಾನೆ. ಉದಾಹರಣೆಗೆ ಅತ್ರಿ ಅನಸೂಯ, ಅತ್ರಿ ಮಹರ್ಷಿಗಳು ಭಗವಂತನನ್ನು ಅದೇ ವಿಧವಾಗಿ ಮಿಕ್ಕವರು ಕೂಡ ಭಗವಂತನನ್ನು ಪ್ರಾರ್ಥನೆ ಮಾಡಿ ಮಗನಾಗಿ ಹುಟ್ಟು ಬಾ ಅಂತ ಹೇಳಿ ಬೇಡಿದಾಗ ಇದು ವರ ರೂಪದಿಂದ ಬೇಡಿದಾಗ ಅದರ ನಿರ್ಣಯ ಮಾಡೋದು ಭಗವಂತನೇ. ಆದ್ದರಿಂದ ಭಗವಂತ ತನ್ನನ್ನು ತಾನೇ ಉತ್ಪಾದಿಸಿಕೊಳ್ಳುತ್ತಾನೆ, ಹುಟ್ಟಿಸಿಕೊಳ್ಳುತ್ತಾನೆ, ಯಾರೂ ಅವನನ್ನು ಹುಟ್ಟಿಸುವುದಿಲ್ಲ. ಆದ್ದರಿಂದ ಪ್ರಮಾತುಂ ಅನ್ನೋ ಶಬ್ದಕ್ಕೆ ಪ್ರಮಾ ಅನ್ನುವ ಶಬ್ದ ಮಾ ಧಾತು ಉತ್ಪಾದನಾರ್ಥಂ, ಹುಟ್ಟಿಸುವುದು, ಅವನು ಅಪ್ರಮೇಯ, ಹುಟ್ಟಿಸಲು ಸಾಧ್ಯವಿಲ್ಲದವನು ಅಂತ ಅರ್ಥ. ಅದೇ ವಿಧವಾಗಿ ಇನ್ನೊಂದು ವಿಶೇಷವಾದ ಧಾತುವು ಪ್ರಮಾತುಂ ನಾಶಯಿತು ಅಯೋಗ್ಯ. ನೋಡ್ರಿ, ಟೋಟಲಿ ಆಪೋಸಿಟ್ ಮೀನಿಂಗ್ಸ್. ಆ ಮಾ ಅನ್ನುವ ಶಬ್ದ, ಮಾ ಧಾತು ಹುಟ್ಟಿಸುವುದಕ್ಕೆ ಅದೇ ಸಂಹಾರ, ಲಯ, ಲಯಾರ್ಥಕತ್ವ ಅಪಿ ಮಾ ಧಾತು ಲಯಾರ್ಥಕತ್ವ ಅಪಿ ಶಬ್ದ ನಿರ್ಣಯೇ ಬೋಧಯತಿ ಅಂತ ಹೇಳಿ, ಶಬ್ದ ನಿರ್ಣಯದಲ್ಲಿ ಆ ಶಬ್ದ ನಿರ್ಣಯ ಒಂದು ಕೋಶ ನಿಘಂಟು ಇದ್ದಂತೆ. ಸೊ ಶಬ್ದ ನಿರ್ಣಯ ಅನ್ನುವ ನಿಘಂಟುವಿನಲ್ಲಿ ಮಾ ಧಾತುವಿಗೆ ಉತ್ಪಾದನಾ ನಾಶ ಎರಡು ಧಾತು ಅರ್ಥಗಳನ್ನು, ವಿಶೇಷ ಅರ್ಥಗಳನ್ನು ಹೇಳಿದ್ದಾರೆ. ಆದ್ದರಿಂದ ಲಯಾರ್ಥಕತ್ವವು ಇದೆ ಮಾ ಧಾತು. ಭಗವಂತ ಅವನು ಪ್ರಮಾತುಂ ನಾಶಯಿತುಂ ಅಯೋಗ್ಯ, ಅವನನ್ನು ಸಂಹಾರ ಮಾಡುವವರಾಗಲಿ ಲಯಗೊಳಿಸುವವರಾಗಲಿ ಭಗವಂತನನ್ನು ಅವನಿಗೇನಾದರೂ ತೊಂದರೆ ಕೊಡುವವರಾಗಲಿ ಯಾರೂ ಇಲ್ಲ, ಅವನ ಸಂಹಾರಕರ್ತರು ಯಾರೂ ಇಲ್ಲ. ಆದ್ದರಿಂದ ಭಗವಂತ ಅಪ್ರಮೇಯ, ಪ್ರಮೇಯನಲ್ಲ, ಅಂದರೆ ನಾಶ ಮಾಡಲು ಸಾಧ್ಯವಿಲ್ಲದವನು, ಅವನನ್ನು ನಾಶ ಮಾಡುವುದು ಯಾರಿಗಿಂದಲೂ ಆಗೋದಿಲ್ಲ ಅನ್ನುವ ಅರ್ಥದಲ್ಲಿ ಕೂಡ ಅಪ್ರಮೇಯ ಅನ್ನುವುದು. ಅದೇ ವಿಧವಾಗಿ ಇನ್ನೊಂದು ಅಪ್ರಮೇಯ ಅಂತ ಹೇಳಿದರೆ ಪ್ರಮೇಯವಿಲ್ಲದವನು ಅಂದ್ರೆ ಏನು? ಪ್ರಮೇಯ ಅಂದ್ರೆ ಏನು? ನಾವು ಯಾವುದನ್ನು ತಿಳಿಯಬೇಕಾದ ನಾವು ಪ್ರಮಾಣ ಪ್ರಮೇಯ ಇದರ ಅರ್ಥಗಳನ್ನು ಸ್ವಲ್ಪ ಚಿಂತನೆ ಮಾಡಿದ್ವಿ. ಪ್ರಮಾಣ ಗ್ರಂಥಗಳಂದ್ರೆ ಏನು, ಪ್ರಮೇಯ ಗ್ರಂಥಗಳಂದ್ರೆ ಏನು, ಪ್ರಮೇಯಗಳಂದ್ರೆ ಏನು, ಪ್ರಮಾಣ ಅಂದ್ರೆ ಏನು? ಪ್ರಮಾಣ ಅನ್ನುವುದು ಅದು ಒಂದು ಟೂಲ್ ಇದ್ದಂತೆ, ಇದಕ್ಕಿದು ಪ್ರಮಾಣ, ದಿಸ್ ಇಸ್ ದ ಪ್ರಮಾಣ ಅಂತ ಹೇಳಿದಾಗ ಅದರ ಮೂಲಕವಾಗಿ ಯಾವುದನ್ನು ಯಾವ ಟೂಲ್ ಇಟ್ಸ್ ಲೈಕ್ ಪ್ರಮಾಣ ಅಂತ ಹೇಳಿದಾಗ ಅದು ಟೂಲ್, ಅದು ಒಂದು ಉಪಕರಣ. ಪ್ರಮಾಣ ಈಗ ಪ್ರತ್ಯಕ್ಷ ಅನುಮಾನ ಆಗಮಗಳು ಪ್ರಮಾಣಗಳು ಅಂತ ಹೇಳಿದರೆ ಅವುಗಳನ್ನು ಉಪಯೋಗಿಸಿಕೊಂಡು ಒಂದು ವಿಷಯವನ್ನು ನಿರ್ಧಾರ ಮಾಡ್ತೀವಿ. ಸೊ ಸಮಥಿಂಗ್ ಯಾವ ನಿರ್ಧಾರ ಮಾಡಲಿಕ್ಕೆ ಯಾವುದನ್ನು ಉಪಯೋಗಿಸಿಕೊಳ್ಳುತ್ತೀವೋ ಅದು ಪ್ರಮಾಣ. ಯಾವ ವಿಷಯವನ್ನು ನಾವು ತಿಳಿತೀವೋ ಅದು ಪ್ರಮೇಯ, ತಿಳಿಯಲ್ಪಡುವ ವಿಷಯ ಪ್ರಮೇಯ, ಅದಕ್ಕೆ ತಿಳಿಯುವುದಕ್ಕೆ ಉಪಯೋಗಿಸುವ ಸಾಧನೆ ಪ್ರಮಾಣ. ಆದ್ದರಿಂದ ಪ್ರಮಾಣ ಪ್ರಮೇಯ. ಸೊ ಭಗವಂತನಿಗೆ ಪ್ರಮೇಯ ತಿಳಿಯಲು ಯೋಗ್ಯವಾದದ್ದು ಪ್ರಮೇಯ, ಅವನು ಅಪ್ರಮೇಯ ಅಂದ್ರೆ ತಿಳಿಯಲು ಯೋಗ್ಯವಾದದ್ದಂತೂ ಅವನಿಗೆ ಯಾವುದೂ ಇಲ್ಲ. ಅಂದ್ರೆ ಸಮಥಿಂಗ್ ಟು ಬಿ ನೋನ್ ಅನ್ನೋದೇ ಇಲ್ಲ ಭಗವಂತನಿಗೆ. ನಮಗೆ ಎಲ್ಲ ಪ್ರಮೇಯ ಅಂದ್ರೆ ಇದೆ, ನಮಗೆ ಬೇಕಾದಷ್ಟು ನಮಗೆ ತಿಳಿಯದ ವಿಷಯಗಳು ಅನೇಕವಿದೆ. ಸರ್ವಜ್ಞತ್ವ ಯಾರಿಗಿದೋ ಅವನಿಗೆ ತಿಳಿಯಲಿಕ್ಕೆ ಬೇಕಾದ ಇನ್ನೊಂದು ವಿಷಯ ಇಲ್ಲ, ಯಾಕ ಸರ್ವಜ್ಞ ಅವನು. ಭಗವಂತ ಸರ್ವಜ್ಞ ಅಂದ್ರೆ ಹಿ ನೋಸ್ ಎವ್ರಿಥಿಂಗ್. ಸೊ ಟು ಬಿ ನೋನ್ ಅನ್ನುವುದು ಇಲ್ಲ ಅವನಿಗೆ. ಮಿಕ್ಕವರೆಲ್ಲರಿಗೂ ಕೂಡ ಟು ಬಿ ನೋನ್ ಅನ್ನೋದಿದೆ. ಭಗವಂತ ಒಬ್ಬನು ಪೂರ್ಣನಾದವನು, ಪೂರ್ಣತ್ವ, ಸ್ವತಂತ್ರತ್ವ, ಸರ್ವಜ್ಞತ್ವ, ಈ ಮೂರು ಕೂಡ ಒಂದು ಕಡೆ ಸೇರುವಂತಹ. ಯಾರಿಗೆ ಪೂರ್ಣತ್ವ ಇದೆ ಅವನಿಗೆ ಸರ್ವಜ್ಞತ್ವ ಇದೆ. ಸರ್ವಜ್ಞತ್ವ ಇರುವವನೇ ಪೂರ್ಣನಾಗಲಿಕ್ಕೆ ಸಾಧ್ಯ. ಪೂರ್ಣನಾಗಿ ಸರ್ವಜ್ಞ ಇಲ್ಲದ ಇರೋದಾಗಲಿ, ಸರ್ವಜ್ಞನಾಗಿ ಪೂರ್ಣನಾಗದೇ ಇರೋದಾಗಲಿ ಸಾಧ್ಯವಿಲ್ಲ. ಯಾರು ಪೂರ್ಣನೋ ಅವನು ಸರ್ವಜ್ಞ, ಯಾರು ಸರ್ವಜ್ಞನೋ ಅವನು ಪೂರ್ಣ, ಯಾರು ಪೂರ್ಣನೋ ಅವನು ಸ್ವತಂತ್ರ, ಯಾರು ಸ್ವತಂತ್ರನೋ ಅವನು ಪೂರ್ಣ ಸರ್ವಜ್ಞ. ಇವು ಒಟ್ಟಿಗೆ ಹೋಗುವ ಗುಣಗಳು ನೋಡಿ. ಅದಕ್ಕೆ ಒಂದು ಗುಣದೊಳ ಅನಂತ ಗುಣಗಳು ಅಂತ ನಾವು ಹರಿಕಥಾಂಸಾರದಲ್ಲಿ ಹೇಳಿದಾಗ ಕೂಡ ಅದಕ್ಕೆ ಕಾರಣ ಏನಂತ ಹೇಳಿದರೆ, ಈ ಪೂರ್ಣ ಇನ್ಫೈನೈಟ್ ಆದಾಗ ಎವ್ರಿಥಿಂಗ್ ಮರ್ಜಸ್ ಅಟ್ ಇನ್ಫಿನಿಟಿ. ಇನ್ಫಿನಿಟಿನಲ್ಲಿ ಎಲ್ಲವೂ ಒಟ್ಟಿಗೆ ಸೇರುವಂಥದ್ದು. ಇನ್ಫಿನಿಟಿನಲ್ಲಿ ಯಾವುದು ಕೂಡ ಎಕ್ಸ್ಕ್ಲೂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾರು ಇನ್ಫೈನೈಟ್ಲಿ ಯಾವ ಒಂದು ಗುಣ ಇದ್ರೆ ಎಲ್ಲ ಗುಣಗಳು ಇನ್ಫೈನೈಟ್ ಆಗಿ ಇರುತ್ತೆ. ಆದ್ದರಿಂದ ಅವನು ತಿಳಿಯಲಿಕ್ಕೆ ಯಾವುದೂ ಇಲ್ಲ ಅವನ ಹತ್ರ. ಆದ್ದರಿಂದ ಸರ್ವಜ್ಞನಾಗಿದ್ದಾನೆ. ಆದ್ದರಿಂದ ಅವನು ಅಪ್ರಮೇಯ ಅಂದ್ರೆ ಪ್ರಮೇಯಗಳು ಇಲ್ಲದವನು, ತಿಳಿಯಬೇಕಾದ ವಿಷಯಗಳು ಇಲ್ಲದವನು, ಎಲ್ಲದನ್ನು ತಿಳಿದವನು, ಎಲ್ಲದನ್ನು ಸ್ವತಂತ್ರವಾಗಿ ತಿಳಿದವನು. ಆದ್ದರಿಂದ ಅವನು ಅಪ್ರಮೇಯ ಅಂತ ಹೇಳಿ ಭಗವಂತನ ಸರ್ವಜ್ಞತ್ವವನ್ನು ಚಿಂತನೆ ಮಾಡುವಂಥದ್ದು. ಅಷ್ಟೇ ಅಲ್ಲದೆ ಭಗವಂತ ಪೂರ್ಣನಾಗಿದ್ದಾನೆ, ಅವನು ಅಪ್ರಮೇಯ ಅಂತ ಹೇಳಿದಾಗ ಅದನ್ನು ಎರಡಾಗಿ ಬಿಡಿಸಿದರೆ, ನಾವು ಅಪ್ರಮೇಯ ಒಂದೇ ಶಬ್ದ ತಗೊಂಡು ಬೇರೆ ಬೇರೆ ಅರ್ಥಗಳನ್ನು ನೋಡಿದ್ದೀವಿ. ಅಪ್ರಮೇಯ ಅವನು ಆಗಿದ್ದಾನೆ, ಪ್ರಮೇಯನೂ ಆಗಿದ್ದಾನೆ. ಪ್ರಮೇಯ ಅಂತ ಹೇಳಿದ್ರೇನು? ಆ ಅಂದ್ರೆ ಏನು? ನಾವು ಏಕಾಕ್ಷರ ಕೋಶ ಅಕಯ ಪ್ರವೇಶಂ ಭೂಮ ಸಖ ಅಂತ ಹೇಳಿ ಏಕಾಕ್ಷರ ಕೋಶಗಳನ್ನೆಲ್ಲ ನೋಡಿದ್ದೀವಿ. ಅಲ್ಲಿ ಆ ಅಂದ್ರೆ ಅನೇಕ ಅರ್ಥಗಳಿದೆ. ಒನ್ ಆಫ್ ದ ಮೀನಿಂಗ್ಸ್ ಪೂರ್ಣ ಅನ್ನೋದು, ಹಿ ಇಸ್ ಕಂಪ್ಲೀಟ್. ಆ ಪೂರ್ಣತ್ವ, ಪೂರ್ಣತ್ವ ಅದಕ್ಕೆ ಓಂಕಾರದಲ್ಲಿ ಕೂಡ ಮೊದಲನೇ ಅಕ್ಷರ ಆ ಊಮ, ಆಮೇಲೆ ನಾದ ಬಿಂದು ಘೋಷ ಶಾಂತ ಅಂತ ಬರುತ್ತೆ. ಆದ್ರೆ ಆ ಅನ್ನುವುದು ಅದು ಓಂಕಾರದಲ್ಲಿ ಇದೆ. ಆ ಅನ್ನುವುದು ಭಗವಂತನ ಏಕಾಕ್ಷರ, ಅದನ್ನು ತಿಳಿಸಿಕೊಡುತ್ತೆ. ಆ ಅಂದರೆ ಪೂರ್ಣತ್ವ. ಯಾಕೆ ಆ ಪೂರ್ಣ ಆಗತ್ತೆ? ಅವನಲ್ಲಿ ಯಾವ ಶಾರ್ಟ್ ಕಮಿಂಗ್ ಇಲ್ಲ, ಆ ಇಲ್ಲದವನು, ಯಾವ ಕಡಿಮೆ ಅನ್ನೋದಿಲ್ಲ ಅವನಿಗೆ, ಶಾರ್ಟ್ ಕಮಿಂಗೇ ಇಲ್ಲ, ಆದ್ದರಿಂದ ಪೂರ್ಣ. ಆದ್ದರಿಂದ ಅವನು ಆಗಿದ್ದಾನೆ, ಮೇಯನು ಆಗಿದ, ಆ ಪ್ರಮೇಯನು ಆಗಿದ. ಪ್ರಮೇಯ ಅಂದ್ರೆ ಏನು? ಪ್ರಕರ್ಷೇನ ಮೀ ಮೀಯ ಮಾತುಂ ಯೋಗ್ಯ. ಯಾರನ್ನು ತಿಳಿಯುವುದಕ್ಕೆ ಚೆನ್ನಾಗಿ ತಿಳಿಯುವುದಕ್ಕೆ ಯೋಗ್ಯನಾಗಿರುವವನು. ಎಲ್ಲರೂ ಏನು ಮಾಡಬೇಕು, ಅಥಾತ್ವ ಬ್ರಹ್ಮ ಜಿಜ್ಞಾಸಾವಂತೆ ನಾವು ಬ್ರಹ್ಮಸೂತ್ರದಲ್ಲಿ ನೋಡಿದಂತೆ ಎಲ್ಲರೂ ಭಗವಂತನನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜ್ಞಾನಿಗಳಾದವರು ಜ್ಞಾನಿದ ಲಕ್ಷಣ ಏನು ಅಂದರೆ ಭಗವಂತನನ್ನು ತಿಳಿಬೇಕು. ಆದ್ದರಿಂದ ಭಗವಂತನನ್ನು ತಿಳಿಯುವುದಕ್ಕೆ ಪ್ರತಿಯೊಬ್ಬ ಜ್ಞಾನಿಯು ಪ್ರಯತ್ನ ಮಾಡ್ತಾನೆ. ಎಲ್ಲ ಎಲ್ಲರಿಂದಲೂ ಕೂಡ ತಿಳಿದುಕೊಳ್ಳಲು ಯೋಗ್ಯನಾಗಿರುವ ಕಾರಣದಿಂದ ಅವನು ಪ್ರಮೇಯ, ಪ್ರಕೃಷ್ಟಮೇಯ, ಪ್ರಕೃಷ್ಟವಾದ ಗುಣಗಳುಳ್ಳವನು. ಆದ್ದರಿಂದ ಪ್ರಕೃಷ್ಟಾಃ ಮೇಯಾಃ ಭಕ್ತಜ್ಞೇಯಾಃ ಗುಣಾಃ ಯಸ್ಯ ಅಸೌ ಪ್ರಮೇಯಃ ಅಂತೇಳಿ, ಅವನು ಆ ಪ್ರಮೇಯ ಎರಡೂ ಆಗಿದ್ದಾನೆ, ಪ್ರಮೇಯನಾಗಿದ್ದಾನೆ ಅಂತ ಹೇಳಿದರೆ ಅವನು ಪ್ರಕರ್ಷವಾದ ಭಕ್ತರಿಂದ ತಿಳಿಯಲಕ್ಕೆ ಯೋಗ್ಯವಾದ ಗುಣಗಳು ಉಳ್ಳವನಾಗಿದ್ದಾನೆ, ಅದೇ ಪ್ರಮೇಯ, ಆ ಪ್ರಮೇಯ ಅಂಥೇಳಿ. ಅದೇ ವಿಧವಾಗಿ ಭಗವಂತ ಅಪ್ರಮೇಯ ಅಂತ ಹೇಳಿದರೆ ಜ್ಞಾನಾರ್ಥಂ ಅಥ ಧ್ಯಾನಾರ್ಥಂ ಗುಣಾನಾಂ ಸಮುದೀರಣಾತ್ ಜ್ಞಾತವ್ಯಶ್ಚ ಏವ ಧ್ಯಾತವ್ಯಾಃ ಗುಣಾಃ ಸರ್ವೇ ಅಪಿ ಅತಃ ಹರೇಹೆ ಅಂಥೇಳಿ. ಅಂದರೆ ಜ್ಞಾನಕ್ಕಾಗಿ ಧ್ಯಾನಕ್ಕಾಗಿ ಯಾರ ಗುಣಗಳಾದರೆ ಎಲ್ಲರೂ ಕೂಡ ತಿಳುಕೊಂಡು ಧ್ಯಾನಾದಿಗಳನ್ನು ಮಾಡ್ತಾರೋ ಅಂತಹ ಅವನು ಅಪ್ರಮೇಯ ಅಂಥೇಳಿ. ಅದರಿಂದ ಭಗವಂತ ಅಪ್ರಮೇಯ. ಪರಮ ಸಂಹಿತೆಯಲ್ಲಿ ಅದೇ ಈ ಪೂರ್ಣತ್ವ, ಪ್ರಮೇಯತ್ವ, ತಿಳಿಯಲು ಯೋಗ್ಯತ್ವ, ಎಲ್ಲರಿಂದಲೂ ತಿಳಿಯಲ್ಪಡುವವನು, ತಿಳಿಯ ಅಂದರೆ ಪೂರ್ಣನಾಗಿ ಪೂರ್ತಿ ಭಗವಂತನ ಯಾರು ತಿಳಿಯೋದಿಲ್ಲ, ಆದರೆ ಎಲ್ಲರೂ ಅವರವರ ಯೋಗ್ಯತೆ ಇರತಕ್ಕಂತೆ ಭಗವಂತನನ್ನೇ ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜ್ಞಾನಿಗಳಾದವರು. ಆದ್ದರಿಂದ ಅವನು ಅಪ್ರಮೇಯ ಅಂತೇಳಿ. ಅಷ್ಟೇ ಅಲ್ಲದೆ ಭಗವಂತ ಇನ್ನೊಂದು ಅಪ್ರಮೇಯ ಅಂತ ಹೇಳಿದಾಗ ಭಗವಂತ ಪ್ರಮಾ ಅನ್ನುವ ಶಬ್ದಕ್ಕೆ ನಾವು ಅನೇಕ ನೋಡಿದ್ವಿ, ಪ್ರಮಾಣ ಪ್ರಮಾ ಆ ಅರ್ಥ ನೋಡಿದ್ವಿ. ಇನ್ನೊಂದು ಅರ್ಥ ಮಾ ಅಂದ್ರೆ ನಿಮ್ಗೆಲ್ಲ ಮಾ ರಮಾ ಮಂಗಳ ದೇವತಾ ಅಂಥೇಳಿ, ಮಾ ಲಕ್ಷ್ಮೀ ಮಾಧವ, ಮಾ ಅಂದ್ರೆ ಲಕ್ಷ್ಮೀ ದೇವಿ ಅಂತ ಗೊತ್ತು. ಪ್ರಮಾ ಅಂತ ಹೇಳಿದರೆ ಪ್ರಕರ್ಷಲಾದ ಲಕ್ಷ್ಮೀ ದೇವಿ, ಪ್ರಕೃಷ್ಟಾಚ ಸಾ ಮಾ ಚ ಪ್ರಮಾ ಲಕ್ಷ್ಮೀ ಅಂತೇಳಿ. ಪ್ರಮಾ ಅಂದರೆ ಪ್ರಕರ್ಷಲಾದಂತಹ ಮಾ ಲಕ್ಷ್ಮೀದೇವಿ, ಆದ್ದರಿಂದ ಪ್ರಮಾ ಅಂದರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ಪ್ರಮಾ ಈಯ, ಅವನು ಆಗಿದ್ದಾನೆ, ಪ್ರಮೇಯನೂ ಆಗಿದ್ದಾನೆ. ಪ್ರಮೇಯ ಅನ್ನುವ ಶಬ್ದವನ್ನು ಬಿಡಿಸಿದಾಗ ಆ ಪ್ರಮೇಯ ಹೇಗೆ ಬಿಡಿಸುವುದು, ಪ್ರ ಮಾ ಈ ಯ ಇಷ್ಟು, ಪ್ರ ಮಾ ಎರಡು ಸೇರಿಸಿದೆ, ಪ್ರಕರ್ಷರಾದ ಮಾ ಲಕ್ಷ್ಮೀದೇವಿ. ಈ ಅಂತ ಹೇಳಿದರೆ, ಈ ಅಂತ ಹೇಳಿದರೆ ಆ ಲಕ್ಷ್ಮೀದೇವಿಯಿಂದ ಇಂ ವಿಸ್ಮಯಂ ಯಾಪಯತಿ ಅಂಥೇಳಿ. ಲಕ್ಷ್ಮೀದೇವಿ ಕೂಡ ಆಶ್ಚರ್ಯ ಉಂಟು, ಭಗವಂತ ಪೂರ್ಣನಾಗಿದ್ದಾನೆ ಮತ್ತು ಲಕ್ಷ್ಮೀದೇವಿಗೆ ಆಶ್ಚರ್ಯ ಉಂಟು ಮಾಡ್ತಾನೆ. ಅದಕ್ಕೆ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರ್ಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನ್ನು ದಿನವು ಅಂತ ನಾವು ಹೇಳುವಾಗ ಬಗೆ ಬಗೆಯ ನೂತನವು ಕಾಣುತ್ತೆ, ಆಶ್ಚರ್ಯದ ನೂತನತ್ವ. ಇಲ್ಲದ ಜ್ಞಾನ ಹೊಸದಾಗಿ ಬರುವುದಂತಲ್ಲ, ಲಕ್ಷ್ಮೀದೇವಿಗೆ ಪೂರ್ಣ ಮುಕ್ತಳಾಗಿದ್ದಾಳೆ, ನಿತ್ಯ ಮುಕ್ತಳು, ನಿತ್ಯಾಭಿಯೋಗಿನಿ. ಆದ್ದರಿಂದ ಲಕ್ಷ್ಮೀದೇವಿ ಹೊಸದಾಗಿ ಜ್ಞಾನ ಬರುವುದಂತಲ್ಲ, ಆದರೆ ಇದ್ದ ಜ್ಞಾನದನ್ನೇ ಅದು ಪರಾಧೀನ ವಿಶೇಷ ಅವಾಪ್ತಿ ಅಂತ ಹೇಳಿದಂತೆ. ತನಗೆ ಭಗವಂತನ ಅಧೀನನಾಗಿದ್ದು ತಿಳಿದಿದ್ದನ್ನೇ ಮತ್ತು 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 ನೆನಪಿಗೆ ತಂದುಕೊಳ್ತಾ ಇರ್ತಾಳೆ ಲಕ್ಷ್ಮೀದೇವಿ ಅಷ್ಟೇ. ಆದ್ದರಿಂದ ಆ ಲಕ್ಷ್ಮೀದೇವಿಗೆ ಭಗವಂತ ಆಶ್ಚರ್ಯವನ್ನು ಉಂಟು ಮಾಡ್ತಾನೆ ಅಂತೇಳಿ. ಸೊ ಆದ್ದರಿಂದ ಪ್ರಮೇಯ, ಪ್ರಮಾ ಅಂತ ಕರೆಯಲ್ಪಡುವ ಲಕ್ಷ್ಮೀದೇವಿಗೆ ಇಂ ವಿಸ್ಮಯಂ ಆಶ್ಚರ್ಯವನ್ನು ಯಾಪಯತಿ ಉಂಟು ಮಾಡ್ತಾನಾದ್ದರಿಂದ ಅವನು ಆ ಹಂಡ್ ಪ್ರಮೇಯ ಅಂಥೇಳಿ, ಅದು ಒಂದು ಅರ್ಥ. ಅದಾದ ಮೇಲೆ ಭಗವಂತ ಅಪ್ರಮೇಯ ಅಂತ ಹೇಳಿದರೆ ಪೂರ್ಣತ್ವಾತಃ ಪ್ರಕೃಷ್ಟತ್ವಾತ್ ಪ್ರಹ ಇತಿ ಮಾತುಂ ಜ್ಞಾತುಂ ಯೋಗ ಅಪ್ರಮೇಯ. ಇದು ನಾವು ಮೊದಲು ನೋಡಿದರಲ್ಲಿ ಒಂದು ವೇರಿಯೇಷನ್. ಅಪ್ರಮೇಯ ಅಂತ ಹೇಳಿದ ಅವನು ಆ ಅನ್ನೋದು ಇದೆ, ಪೂರ್ಣನಾಗಿದ್ದಾನೆ ಮತ್ತು ಪ್ರ ಎಂದು ಮೇಯ. ಪ್ರಮೇಯ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಅರ್ಥಗಳನ್ನು ನೋಡಿದ್ವಿ, ಇಲ್ಲಿ ಇನ್ನೊಂದು ಸ್ವಲ್ಪ ಸ್ಲೈಟ್ಲಿ ಡಿಫ್ರೆಂಟ್ ಫ್ರಮ್ ಮುಂದೆ ನೋಡಿದ್ರಲ್ಲಿ ಅವನು ಆ ಅಂಡ್ ಪ್ರಮೇಯ. ಪ್ರಮೇಯ ಅಂದ್ರೆ ಏನು, ಪ್ರಕರ್ಷ ಅಂತ ಹೇಳಿ ಮೇಯ, ಪ್ರಕರ್ಷತ್ವೇನ ಮೇಯ. ಸೊ ಪ್ರಕರ್ಷನೆಂದು ಪ್ರಕೃಷ್ಟ ಅಂತ ತಿಳಿಯಲಿಕ್ಕೆ ಯೋಗ್ಯನಾಗಿದ್ದಾನಾದ್ದರಿಂದ ಅವನು ಅಪ್ರಮೇಯ ಅಂತೇಳಿ. ಅದಾದ ಮೇಲೆ ನೋಡ್ರಿ, ಈ ಅವನ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ನಾರಾಯಣ ಶಬ್ದ ನೋಡುವಾಗ ನಾರಾಯಣ ನಾರಾಯಣ, ದೋಷಗಳು ಇಲ್ಲದವನು, ಗುಣಗಳು ಇರುವವನು, ಎರಡು. ಅದರಿಂದ ನಾವು ನಾರಾಯಣ ಕಾಂಬಿನೇಷನ್ ಬೇರೆ ರೀತಿಯಲ್ಲಿ ಮಾಡುವುದರ ಮೂಲಕವಾಗಿ ಎರಡು ಅರ್ಥಗಳು ಬರುತ್ತೆ ಅದೇ ಶಬ್ದದಲ್ಲಿ. ಹಾಗೆ ಅಪ್ರಮೇಯ ಅಂತ ಹೇಳಿದಾಗ ಅವನ ಗುಣಗಳು ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ನೋಡಿದ್ದೀವಿ. ಈಗ ಅದರೇ ಅರ್ಥ, ಬಟ್ ಸಟಲ್ ಡಿಫ್ರೆನ್ಸ್ ನೋಡ್ರಿ. ಎಣಿಸು ಎಣಿಸುವುದಕ್ಕೆ ಸಿಗುವಂತಹ ಗುಣರೂಪಗಳು ಇಲ್ಲದವನು, ಅವನಿಗೆ ಗುಣರೂಪಗಳಿದೆ ಅದು ಎಣಿಸ್ಲಿಕ್ಕೆ ಆಗೋದಿಲ್ಲ, ಎಣಿಸ್ಲಿಕ್ಕೆ ಆಗುವಂತಹ ಗುಣರೂಪಗಳು ಅವನ ಹತ್ರ ಇಲ್ಲ. ಅಂದ್ರೆ ಯಾವ ಗುಣಗಳನ್ನು ಎಣಿಸಬಹುದೋ ಆ ಎಣಿಸಿಕೆ ಸಿಗುವಂತಹ ಗುಣಗಳು ಅವನಲ್ಲಿಲ್ಲ. ಎಣಿಸಿಕೆ ಸಿಗದೇ ಇರುವ ಗುಣಗಳಿವೆ, ಸಿಗುವ ಗುಣಗಳಿಲ್ಲ. ಸೊ ಟೂ ಡಿಫರೆಂಟ್ ವೇ ಆಫ್ ಲುಕಿಂಗ್ ಎಟ್ ಇಟ್. ಕೌಂಟ್ ಒನ್ ಹೂ ಡಸ್ ನಾಟ್ ಹ್ಯಾವ್ ಕೌಂಟಬಲ್ ಕ್ವಾಲಿಟೀಸ್, ಒನ್ ಹೂಸ್ ಕ್ವಾಲಿಟೀಸ್ ಆರ್ ಕೌಂಟ್ಲೆಸ್. ಸೊ ಒಂದು ಕೌಂಟಬಲ್ ಅನ್ನುವ ಅರ್ಥದಲ್ಲಿ ಶಬ್ದ ಪ್ರಯೋಗ ಮಾಡಿ ಹೇಳುವಂಥದ್ದು, ಇನ್ನೊಂದು ಕೌಂಟ್ಲೆಸ್, ಒನ್ ಹೂ ಹ್ಯಾಸ್ ಕೌಂಟ್ಲೆಸ್ ಕ್ವಾಲಿಟೀಸ್ ಆರ್ ಒನ್ ಹೂ ಡಸ್ ನಾಟ್ ಹ್ಯಾವ್ ಕೌಂಟಬಲ್ ಕ್ವಾಲಿಟೀಸ್. ಸೊ ಬೇರೆ ಎಫೆಕ್ಟಿವ್ ಒಂದೇ, ಆದರೆ ಟೂ ವೇಸ್ ಆಫ್ ಲುಕಿಂಗ್ ಎಟ್ ಇಟ್ ಅನ್ನೋದು ಒಂದು. ಅದಾದ ಮೇಲೆ ಅವನು ಜೀವರೆಲ್ಲರೂ ಕೂಡ ಸಮಸ್ತ ಸಾಮಾನ್ಯ ನಮ್ಮಂತ ಜೀವರಾಶಿಗಳೆಲ್ಲ ನಾವು ಪ್ರಮೇಯರು ಅಂತ ಹೇಳಿದ್ರೆ ತಿಳಿಯಲಿಕ್ಕೆ ಯೋಗ್ಯರಾದವರು ಇಲ್ಲ ಲಿಮಿಟೆಡ್ ಆಗಿರುವಂತವರು ಲಿಮಿಟೇಷನ್ ಇರುವಂತವರು ಎಲ್ಲರೂ ಕೂಡ, ಅಂದ್ರೆ ಸಮಸ್ತ ಜೀವರಾಶಿಗಳು ಕೂಡ ಪ್ರಮೇಯರು. ದೋಸ್ ಹೂ ಹ್ಯಾವ್ ಲಿಮಿಟೇಷನ್ಸ್, ದೋಸ್ ಹೂ ಕ್ಯಾನ್ ಬಿ ನೋನ್ ಕಂಪ್ಲೀಟ್ಲಿ, ಇವರ ಪರಮಾತ್ಮ ಅವರೆಲ್ಲರನ್ನೂ ಕೂಡ ಎಲ್ಲ ಜೀವರಾಶಿಯನ್ನು ಪೂರ್ಣನಾಗಿ ತಿಳಿದಿದ್ದಾನೆ. ಅವನನ್ನು ಯಾರು ಪೂರ್ಣ ತಿಳಿದಿಲ್ಲ, ಆದ್ರೆ ಅವನೆಲ್ಲರನ್ನು ಪೂರ್ಣವಾಗಿ ತಿಳಿದಿದ್ದಾನೆ. ಆದ್ದರಿಂದ ಎಲ್ಲರಿಂದಲೂ ಇದು ಚೆನ್ನಾಗಿ ತಿಳಿಯಲ್ಪಡುವವರಾದ್ದರಿಂದ ಎಲ್ಲ ಜೀವರಾಶಿಗಳು ಕೂಡ ಪ್ರಮೇಯರು. ಆ ಪ್ರಮೇಯರಿಗಿಂತ ಭಿನ್ನನಾಗಿದ್ದಾನೆ, ಜೀವ ವಿಲಕ್ಷಣ, ಸರ್ವ ಜೀವ ವಿಲಕ್ಷಣ ಅನ್ನುವ ಅರ್ಥದಲ್ಲಿ ಪ್ರಮೇಯರು ಜೀವರಾಶಿಗಳು. ಆ ಜೀವರಾಶಿಗಳಿಗಿಂತ ವಿಭಿನ್ನನಾಗಿದ್ದಾನೆ, ಆದ್ದರಿಂದ ಅವನು ಅಪ್ರಮೇಯ ಇನ್ನೊಂದರ್ಥ. ಅದೇ ವಿಧವಾಗಿ ಅವನು ನಾವು ಎಲ್ಲ ಸಪರೇಟ್ ಆಗಿ ನೋಡೋದು ಅಪ್ರಮೇಯ, ಆ ಪ್ರ ಮ ಈ ಯ ಎಲ್ಲ ಸಪರೇಟ್ ಆಗಿ ತಗೊಂಡ್ರೆ ಒಂದೊಂದು ಅಕ್ಷರ ಕೂಡ ಅವನ ಅರ್ಥ ಆ ಪುಣ್ಯನಾಗಿದ್ದಾನೆ, ಪ್ರ ಪ್ರಕರ್ಷನಾಗಿದ್ದಾನೆ, ಮ ಜ್ಞಾನ ಸ್ವರೂಪನಾಗಿದ್ದಾನೆ, ಆದ್ದರಿಂದ ಮ ಇಯ ತಿಳಿಯಲು ಯೋಗ್ಯನಾಗಿದ್ದಾನೆ. ಹೀಗೆ ಆ ಪ್ರ ಮ ಈ ಯ ಅನ್ನುವ ಶಬ್ದಗಳನ್ನು ಬೇರೆ 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 ಮಾಡಿಸಿದಾಗ ಒಂದೊಂದು ಕೂಡ ಅರ್ಥವನ್ನು ನೋಡಿ ಅವನು ಅಪ್ರಮೇಯನಾಗಿದ್ದಾನೆ ಅಂತ ಹೇಳಿ. ಇದೆಲ್ಲ ಹೇಳಿದ ಮೇಲೆ ನಮಗೆ ಒಂದು ಪ್ರಶ್ನೆ, ಬಹಳ ಸತಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ ಲಾಟ್ ಆಫ್ ಟೈಮ್ಸ್, ಬಟ್ ಮತ್ತು ಈ ಕಾಂಟೆಕ್ಸ್ಟ್ ನಲ್ಲಿ ಮತ್ತೊಮ್ಮೆ ಸಾರಿ ನೋಡೋಣ. ಯಾಕಂದ್ರೆ ಈ ಪ್ರಶ್ನೆ ಮತ್ತು ಮತ್ತು ಬರುವಂತಹ ಪ್ರಶ್ನೆ, ಬಹಳ ಜನಕ್ಕೆ ಪಿಎಂಡಿನಲ್ಲಿ ಎಲ್ಲ ಅನೇಕ ಜಾಗಗಳಲ್ಲಿ ಈ ಪ್ರಶ್ನೆ ನೀವು ಕೇಳಿರಬಹುದು. ಬಹಳ ಸತಿ ಎಲ್ಲರಿಗೆ ಸಂಶಯ ಬರುವಂತಹ ಪ್ರಶ್ನೆ, ಸರ್ವಸಾಧಾರಣ ಸಂಶಯ ಬರುವಂತಹ ಪ್ರಶ್ನೆ. ಭಗವಂತನಿಗೆ ನಾವು ಅವನ ಗುಣಗಳು ಎನಿಸ್ಲಿಕ್ಕೆ ಆಗೋದು ಎನಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೀವಿ. ಭಗವಂತನಿಗೆ ಎನಿಸ್ಲಿಕ್ಕೆ ಆಯ್ತಾ? ಡಸ್ ಈ ನೋ ಹೌ ಮೆನಿ ಗುಣಾಸ್ ಹಿ ಹ್ಯಾಸ್? ಅವನಿಗೆ ಎಷ್ಟು ಗುಣ, ತನ್ನ ಗುಣಗಳು ಎಷ್ಟಿದೋ ತಿಳಿದಿದೆ ಅಂತ ಹೇಳಿದರೆ, ಅವನು ಗುಣಗಳು ಎಷ್ಟಿದೆ ಅಂತ ತಿಳಿದ ಅಂದ್ರೆ ಕೌಂಟಬಲ್ ಆಗ್ಬಿಡ್ತು. ಹೀನೋ ಇಫ್ ಹ್ಯಾಸ್, ಅವನು ಕೌಂಟ್ ಮಾಡಿದ ಭಗವಂತನ ಎಣಿಕೆಗೆ ಸಿಕ್ಕಿದೋ ಇಲ್ಲವೋ, ಅವನ ಎಣಿಕೆಗೆ ಸಿಕ್ಕಿದ? ಈ ಆರ್ ದೇ ಕೌಂಟಬಲ್ ಫ್ರಮ್ ಭಗವಾನ್ಸ್ ಪಾಯಿಂಟ್ ಆಫ್ ವ್ಯೂ? ಭಗವಂತ ತನ್ನ ಗುಣಗಳು ಎಷ್ಟಿದೆ ಅಂತ ಭಗವಂತನಿಗೆ ತಿಳಿದಿದೋ ತಿಳಿದಿಲ್ಲವೋ? ಅವನಿಗೆ ತಿಳಿದಿದೆ ಅಂತ ಹೇಳಿದರೆ ಕೌಂಟಬಲ್ ನಂಬರ್ ಕ್ವಾಲಿಟೀಸ್ ಇದ್ದತ್ತೆ. ತಿಳಿದಿಲ್ಲ ಅಂದ್ರೆ ಸರ್ವಜ್ಞನಲ್ಲ. ಸರ್ವಜ್ಞನ ಆದ್ರೆ ಎಲ್ಲವನ್ನು ತಿಳಿಬೇಕು, ಎಷ್ಟು ಗುಣಗಳಿದೋ ಕೂಡ ತಿಳಿದಿರ್ಬೇಕು. ಎಷ್ಟು ಗುಣಗಳಿದೋ ತಿಳಿದಿದ್ದಾನೆ ಅಂತ ಹೇಳಿದ್ರೆ ಸರ್ವಜ್ಞನಲ್ಲ, ಸರ್ವಜ್ಞನಾಗಿದ್ದಾನೆ ಅಂತ ಹೇಳಿದ್ರೆ ಎಷ್ಟಿದೋ ತಿಳಿಯಬೇಕು. ಸೊ ಎರಡು ಕೂಡ ಅವನ ಗುಣಗಳು ಕೌಂಟ್ಲೆಸ್ ಅನ್ನುವುದು, ಪರಮಾತ್ಮನ ಗುಣಗಳು ಅನಂತ ಅನ್ನುವುದು, ಅವನು ಸರ್ವಜ್ಞ ಅನ್ನುವುದು, ಎರಡು ಕೂಡ ಒಂದೇ ಸರಿ ಆಗೋದಿಲ್ಲ. ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಒನ್. ಅವನು ಸರ್ವಜ್ಞನಾಗಿದ್ದಾನೆ ಅಂತ ಹೇಳಿದ್ರೆ ಎಲ್ಲವನ್ನು ತಿಳಿದಿದ್ದಾನೆ ಅಂದ್ರೆ ಗುಣಗಳು ಕೌಂಟಬಲ್, ಅವ ಎಷ್ಟು ಕೌಂಟ್ ತಿಳಿದ ಅವನಿಗೆ. ಹಿ ನೋಸ್ ದ ಕೌಂಟ್ ಆಫ್ ದ ಗುಣಾಸ್. ಇಫ್ ಇಟ್ ಡಸ್ ನಾಟ್ ನೋ ದ ಕೌಂಟ್ ಆಫ್ ಇಸ್ ಗುಣಾಸ್, ಅವನು ಸರ್ವಜ್ಞನ ಅಲ್ಲ. ಇಫ್ ಇಟ್ ಡಸ್ ನಾಟ್ ನೋ, ಸರ್ವಜ್ಞ ಅಲ್ಲ. ಇಫ್ ಇ ನೋಸ್, ಅವ್ ಕೌಂಟಬಲ್ ಆಗ್ಬಿಡುತ್ತೆ, ಕೌಂಟ್ಲೆಸ್ ಅಲ್ಲ. ಸೊ ಈ ಪ್ರಶ್ನೆ ಯಾವಾಗಲೂ ಬರುವಂತಹ ಪ್ರಶ್ನೆ, ದಿಸ್ ಈಸ್ ಎ ವೆರಿ ಸ್ಟ್ಯಾಂಡರ್ಡ್ ಕ್ವಶನ್. ಸೊ ಯಾವುದು ನಿಜ, ಅವನು ಸರ್ವಜ್ಞನಾಗಿದ್ದಾನೋ ಆರು ಗುಣಗಳು ಕೌಂಟಬಲ್ ಅಲ್ಲವೋ? ಕೌಂಟಬಲ್ ಅಲ್ಲ ಅಂದ್ರೆ ಸರ್ವಜ್ಞನ ಅಲ್ಲ, ಸರ್ವಜ್ಞನಾಗಿದ್ದಾನೆ ಅಂದ್ರೆ ಕೌಂಟಬಲ್ ಕೌಂಟ್ ಮಾಡಬೇಕು, ಕೌಂಟ್ ಗೊತ್ತಿದೆ ಅಂದ್ರೆ ಕೌಂಟಬಲ್ ಆಗಿರುತ್ತೆ. ಇದು ಹೇಗೆ ಅಂತ ಹೇಳಿ, ಇದಕ್ಕೆ ಸಮಾಧಾನ ಅಂತ ಹೇಳಿದರೆ ಆಚಾರ್ಯ ಹೇಳಿದ್ದಾರೆ, ಭಗವಂತನಿಗೆ ಅವನ ಎಲ್ಲಾ ಗುಣಗಳು ತಿಳಿದಿದೆ, ಪ್ರತಿಯೊಂದು ಗುಣ ತಿಳಿದಿದೆ. ಇಟ್ ಇಸ್ ಆಸ್ ಗುಡ್ ಆಸ್ ಕೌಂಟ್ ತಿಳಿದಂತೆ, ಆದ್ರೆ ಕೌಂಟ್ ಮಾಡೋದಿಲ್ಲ ಭಗವಂತ. ಅವನು ಕೌಂಟ್ ಮಾಡಿದರೆ ಕೌಂಟಬಲ್ ಆಗಿಬಿಡುತ್ತೆ. ಅವನಿಗೆ ಕೌಂಟ್ ಗೊತ್ತಿಲ್ಲ ಅನ್ನೋದು ಅಜ್ಞಾನ ಆಗದೆ ಅಜ್ಞಾನ ಅಲ್ಲ, ಯಾಕಂದ್ರೆ ಪ್ರತಿಯೊಂದು ಗುಣ ಯಾವಾಗ ಅಜ್ಞಾನ ಆಗುತ್ತೆ, ತಿಳಿದಿಲ್ಲ ಅಂದ್ರೆ ಅಜ್ಞಾನ. ಅವನಿಗೆ ಅದು ತಿಳಿಯಲಿಕ್ಕೆ ಪ್ರಯತ್ನನೇ ಮಾಡೋದಿಲ್ಲ ಅವನು. ಹಿ ನೆವರ್ ಮೇಕ್ಸ್ ಅನ್ ಅಟೆಂಪ್ಟ್, ನಾನು ಕೌಂಟ್ ಮಾಡ್ತೀನಿ ಅಂತ ಕೌಂಟ್ ಮಾಡ್ಲಿಕ್ಕೆ ಹೊರಡೋದಿಲ್ಲ ಭಗವಂತ. ಯಾಕಂದ್ರೆ ಅದು ಕೌಂಟ್ಲೆಸ್ ಅನ್ನುವ ಅವನ ಗುಣಗಳು ಅನಂತ ಅಂತ ವೇದಗಳು ಸಾರತ್ತೆ. ವೇದಗಳ ಸಾರಿದ ವಿಷಯವನ್ನು ಸ್ಥಿರಪಡಿಸುವುದು ಭಗವಂತನ ಹೊಣೆಗಾರಿಕೆ. ಅವನು ವೇದಗಳನ್ನು ರಕ್ಷಣೆ ಮಾಡುವವನು, ವೇದಗಳಲ್ಲಿ ಹೇಳಿದ್ದೆಲ್ಲ ಹಾಗೆ ಆಗಬೇಕು. ವೇದಗಳಲ್ಲಿ ಅವನ ಗುಣಗಳು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ತಾನು ಕೌಂಟ್ ಮಾಡಿಬಿಟ್ರೆ ಕೌಂಟ್ ಮಾಡ್ಲಿಕ್ಕೆ ಆಯಿತು ಅಂತ ಆಗ್ಬಿಡುತ್ತೆ, ಆಗ ವೇದಕ್ಕೆ ವಿರೋಧ ಆಗ್ಬಿಡುತ್ತೆ. ಆದ್ದರಿಂದ ಭಗವಂತ ಏನು ಮಾಡ್ತಾನೆ, ತನ್ನ ಗುಣಗಳನ್ನು ತಾನು ಕೌಂಟ್ ಮಾಡೋದಿಲ್ಲ. ಆದ್ರೆ ಸರ್ವಜ್ಞತ್ವಕ್ಕೆ ಭಂಗ ಬಂತಂದ್ರೆ ಭಂಗ ಬಂದಿಲ್ಲ, ಯಾಕಂದ್ರೆ ಪ್ರತಿ ಒಂದು ಗುಣ ತಿಳಿದಿದೆ ಅವನು. ಸಿ, ಯಾವಾಗ ಭಂಗ ಬರುತ್ತೆ ತಿಳಿದಿಲ್ಲ, ಯಾವ್ದು ಸಮಥಿಂಗ್ ತಿಳಿದಿಲ್ಲ ಅಂದ್ರೆ ಕೌಂಟ್ ತಿಳಿದಿಲ್ಲ, ಕೌಂಟ್ ಮಾಡ್ಲಕ್ ಪ್ರಯತ್ನನೇ ಮಾಡ್ತಾ ಇಲ್ಲ ಅವನು. ಆದ್ದರಿಂದ ತಿಳಿಯೋದು ತಿಳಿದೆ ಇರೋ ಪ್ರಶಸ್ತಿ ಬರೋದಿಲ್ಲ. ಗುಣಗಳು ಪ್ರತಿ ಒಂದು ಗುಣ ತಿಳಿದಿದೆ, ಆಸ್ ಗುಡ್ ಆಸ್ ನೋಯಿಂಗ್ ಕೌಂಟ್ ಬಟ್ ನಾಟ್ ರಿಯಲಿ ನೋಯಿಂಗ್ ಅಕೌಂಟ್, ಅಂದ್ರೆ ಕೌಂಟ್ ಮಾಡೋದಿಲ್ಲ. ಅಂದ್ರೆ ಪ್ರತಿ ಒಂದು ಗುಣ ತಿಳಿದಿದೆ ಭಗವಂತನಿಗೆ, ತನ್ನ ಪ್ರತಿ ಒಂದು ಗುಣವೂ ತಿಳಿದಿದೆ. ಎವ್ರಿ ಸಿಂಗಲ್ ಕ್ವಾಲಿಟಿ ಹಿ ನೋಸ್ ಅಬೌಟ್ ಹಿಮ್ಸೆಲ್. ಆದ್ದರಿಂದ ಅವನ ಅನಂತ ಗುಣಗಳು ಅವನಿಗೆ ತಿಳಿದಿದೆ, ಅನಂತವನ್ನು ಅನಂತವಂತೆ ತಿಳಿದಿದ್ದಾನೆ. ಹಿ ನ್ಯೂ ದ ಇನ್ಫಿನಿಟಿ ಆಸ್ ಇನ್ಫಿನಿಟಿ, ಕೌಂಟ್ಲೆಸ್ ಎಸ್ ಕೌಂಟ್ಲೆಸ್. ಆದ್ದರಿಂದ ಅವನ ಸರ್ವಜ್ಞತ್ವಕ್ಕೂ ಭಂಗವಿಲ್ಲ, ಅನಂತತ್ವಕ್ಕೂ ಭಂಗವಿಲ್ಲ. ಅನಂತತ್ವ ಸರ್ವಜ್ಞತ್ವ ಏಕಕಾಲದಲ್ಲಿ ಭಗವಂತನ ವಿಷಯದಲ್ಲಿ ಕೂಡತ್ತೆ, ಯಾಕಂದ್ರೆ ಅದನ್ನು ಅವನೇ ಪ್ರಿಸರ್ವ್ ಮಾಡ್ತಾ ಇದ್ದಾನೆ. ಆದ್ದರಿಂದ ಎರಡಕ್ಕೆ ಕಾನ್ಫ್ಲಿಕ್ಟ್ ಬರುತ್ತೆ ಅಂತ ನಾವು ತಿಳ್ಕೋಬೇಕಾಗಿಲ್ಲ. ಅವನು ಏಕಕಾಲದಲ್ಲಿ ಸರ್ವಜ್ಞನೂ ಆಗಿದ್ದಾನೆ, ಅನಂತ ಗುಣ ಸಂಪೂರ್ಣನೂ ಆಗಿದ್ದಾನೆ ಅಂತ ನಾವು ಶಾಸ್ತ್ರ ನಿರ್ಣಯ ತಿಳ್ಕೊಂಡಾಗ ಭಗವಂತನ ಒಂದು ಅಚಿಂತ್ಯ ಅದ್ಭುತ ಶಕ್ತಿಯೇ ಅಂತ ಹೇಳಬೇಕು, ಅದು ನಾವು ನೋಡಬಹುದು. ಸೊ ಇಲ್ಲಿಗೆ ನಾನು ಇದನ್ನ ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಶ್ರೀನಿವಾಸ, ಶ್ರೀಕೃಷ್ಣ ಅರ್ಪಣಮಸ್ತು.